ஹரி ஓம் ஸ்ரீ குருப்போ நம. அப்ரமம் மங்கரைத்தம் அதுடம் விமலம் சதா ஆனந்ததீர்த்தமதுலம் பதேதாபதேயாபஹம் நித்யாசித்தாந்தவித்தம்சிக்ஷணாதேதீர்த்தாகதனிர்பாஸ்தாம் நோஹுதம்பரே அத்திகல்பிதகல்போயம் பிரத்யத்திகதகேசரி வியாசதீர்த்தம் பூயாத் ஸ்மரிஷ்டாத்சித்தயே தபோவித்யா விரக்தியாதி சத்குணோகாகரானஹம் வாதிராஜகுருந்தேஹைகிருபராஷ்ரயா பூஜ்ய ராகவேந்திராய சத்தர்மரதாயதா பததாங் கல்பவருக்ஷாயா நம்தாம் காமதேனவே துர்வாதி துவாந்திரவையே வைஷ்ணவேந்தீவரேந்தவே ஸ்ரீ ராகவேந்திர குருவே நமத்துந்தயாளவே ஆபாதமொழி பயந்தம் குருநாமாக்கியம் ஸ்மரே தேன விக்னாக பிரணஷ்யந்தி சித்தியஞ்ச மனோரதாக. ஹரிஹி ஓம் ஸ்ரீ குருப்போ நம. நாவு ஹரிகதாமிர சாரவன்னு மாட்தா இத்தீவி, அதனால் ஒம்பத்தனே சந்தியன்னு மாட்தா இத்தீவி. உதாத்தானுதாத்த சந்தி இல்ல ஜீவ பிரக்ரியா சந்தி இல்ல வர்ண பிரக்ரியா சந்தி அந்த ஹேளுவந்தாது. இது இதன்ன ಇದರಲ್ಲಿ ಹನ್ನೆರಡನೇ ಪದ್ಯ ನೋಡ್ತಾ ಬಂದೀವಿ. ಗರುಡ ಇದನ್ನು ಶುರು ಮಾಡಲಕ್ಕೆ ಮುಂಚೆ ನಾಂದಿ ಪದ್ಯ ಹೇಳ್ಕೊಡೋಣ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ಹನ್ನೆರಡನೇ ಪದ್ಯ. ಗರುಡ ಶೇಷ ಭವಾದಿನಾಮವ ಧರಿಸಿ ಪವನ ಸ್ವರೂಪ ದೇಹದಿ ಕರ್ಣನೀಯಾಮಕನು ತಾನಾಗಿಪ್ಪ ಹರಿಯಂತೆ ಸರಸಿದಾಸನ ವಾಣಿ ಭಾರತಿ ಭರತನಿಂದೊಡಗೂಡಿ ಲಿಂಗದಿ ಇರುತಿಹರುಮಿಕ್ಕಾದಿತೇಯರಿಗಿಲ್ಲ ವಾಸ್ಥಾನ. ಲಾಸ್ಟ್ ಲಾಸ್ಟ್ನಲ್ಲಿ ಹೇಳಿದಂತೆ ಸ್ವಲ್ಪ ಗೊಂದಲಕ್ಕೆ ಕಮ್ಮಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸ್ಕೋಪ್ ಇದೆ ಈ ಪದ್ಯದಲ್ಲಿ. ಗರುಡ ಶೇಷ ಭವಾದಿನಾಮವ ಧರಿಸಿ ಪವನ ಸ್ವರೂಪ ದೇಹದಿ ಕರ್ಣನೀಯಾಮಕನು ತಾನಾಗಿತ್ವ ಹರಿಯಂತೆ ಸರಸಿದಾಸನ ವಾಣಿ ಭಾರತಿ ಭರತನಿಂದೊಡಗೂಡಿ ಲಿಂಗದಿ ಇರುತಿಹರು ಮಿಕ್ಕ ಆದಿತೇಯರಿಗೆ ಇಲ್ಲವೋ ಆಸ್ಥಾನ ಅನ್ನೋದು ಒಂದು ವಿಧವಾದ ಅರ್ಥವನ್ನು ಹೇಗೆ ಹೇಳ್ತಾ ಇದ್ದಾರೆಂದರೆ, ಗರುಡ ಅನ್ನುವ ಹೆಸರಿನಿಂದಲೂ, ಶೇಷ ಅನ್ನುವ ಹೆಸರಿನಿಂದಲೂ, ಭವ ಅಂದರೆ ರುದ್ರದೇವರು ಅನ್ನುವ ಹೆಸರಿನಿಂದಲೂ, ಆದಿ ನಾಮವ ಧರಿಸಿ, ಇದು ಈ ಹೆಸರುಗಳನ್ನು ಧಾರಣೆ ಮಾಡಿ ಅಂತೇಳಿ ಹೇಳ್ತಾ ಇದ್ದಾರೆ. ಅಂದರೆ ಏನು, ಇಲ್ಲಿ ಈ ಹೆಸರುಗಳನ್ನು ಧಾರಣೆ ಮಾಡಿ ಅಂತ ಹೇಳಿದರೆ, ಗರುಡ ಅನ್ನುವ ಶಬ್ದದಲ್ಲಿ ಅರ್ಥ ಏನಂದರೆ, ಗರುಡ ಅಂದರೆ ಊರ್ಧ್ವಗಮನ, ಊರ್ಧ್ವಗಮನ, ಗರುಡ ಊರ್ಧ್ವಗಮನ ಮಾಡುವವನು, ಅದಕ್ಕೆ ಗರುಡ ಅಂತ. ಶೇಷ 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 ಅಂದರೆ ಒನ್ ಹೂ ಇಸ್ ಲೆಫ್ಟ್ ಓವರ್ ಆರ್ ಒನ್ ಹೂ ಇಸ್ ಸ್ಟೇಸ್ ಲಾಸ್ಟ್. ಎಲ್ಲ ತತ್ವಾಭಿಮಾನಿ ದೇವತೆಗಳು ದೇಹ ಬಿಟ್ಟು ಹೋದ ಮೇಲೆ ಕೂಡ ತಾವು ಇನ್ನೂ ಕೊನೆಗೆ ಅವ್ರು ಹೋಗ್ತಾರೆ. ಅಂದರೆ ವಾಯುದೇವರು ಹೋಗೋಕ್ಕೆ ಮುಂಚೆ, ಜಸ್ಟ್ ಬಿಫೋರ್ ವಾಯುದೇವರು, ವಾಯುದೇವರು ಇರೋವರೆಗೆ ಅವರು, ಅಂದರೆ ವಾಯುದೇವರಿಗೆ ಜಸ್ಟ್ ಬಿಫೋರ್ ಅವರು ಹೊರಗೆ ಹೋಗ್ತಾರೆ. ಅದಕ್ಕೆ ಶೇಷ ಅಂದರೆ ಮಿಕ್ಕ ಅಭಿಮಾನಿ ದೇವತೆಗಳೆಲ್ಲ ಹೊರಟು ಹೋದರೂ ಅವರು ಇರ್ತಾರೆ ಕೋಸ ಶೇಷ ಮಿಕ್ಕಿರುವವರು ಅಂಥೇಳಿ ಒಂದು. ಅದಾದ ಮೇಲೆ ಭವ ಆದಿ, ಭವ ಅಂದರೆ ಭವ ಮಂಗಳ, ಮಂಗಳ ಸ್ವರೂಪ, ಶುಭ ಸ್ವರೂಪ ಅಂತೇಳಿ. ರುದ್ರದೇವರಿಗೆ ಭವ ಶಿವ ಮಂಗಳ ಸ್ವರೂಪ ಅಂತೇಳಿ. ಸೊ ಭವ ರುದ್ರದೇವರು, ಈ ಹೆಸರುಗಳಿಗೆ ಆಯಾ ದೇವತೆಗಳಿಗೆ, ಆ ಅಭಿಮಾನಿ ದೇವತೆಗಳಿಗೆ ಅವರವರ ಆ ಲಕ್ಷಣಗಳಿಂದ ಹೆಸರು ಬಂದರೂ, ಅವರಕ್ಕಿಂತಲೂ ಯೌಗಿಕಾರ್ಥದಲ್ಲಿ ವಾಯುದೇವರಿಗೆ ಇನ್ನೂ ಹೆಚ್ಚು ಹೆಸರು ಅಪ್ಲೈ ಆಗುತ್ತೆ, ಪರಮಾತ್ಮನಿಗೆ ಮುಖ್ಯ ಶಬ್ದದಲ್ಲಿ ಮುಖ್ಯತಃ ಅದು ಅಪ್ಲೈ ಆಗುತ್ತೆ. ಸೊ ಈ ವಿಧವಾಗಿ ಈ ಹೆಸರುಗಳಿಂದ ಇದ್ದಾರೆ ಅಂಥೇಳಿ. ಇಲ್ಲಿ ಏನು ಮಾಡ್ತಾ ಇದ್ದಾರೆ, ಗರುಡ ಶೇಷ ಭವ ಆದಿ ನಾಮವನ್ನು ಹೆಸರನ್ನು ಧರಿಸಿ ಧಾರಣೆ ಮಾಡಿ ಪವನ ಸ್ವರೂಪ ದೇಹದಿ, ಅಂದರೆ ಪವನದೇವರ ಅಂದರೆ ವಾಯುದೇವರ ಸ್ವರೂಪ ದೇಹದಲ್ಲಿ ಕರ್ಣನಿಯಾಮಕನು ತಾನಾಗಿಪ್ಪ, ಕರ್ಣ ನಿಯಾಮಕನು ಇಂದ್ರಿಯಗಳನ್ನು ನಿಯಮನ ಮಾಡ್ತಾ ತಾನು ಆಗಿ ಇದ್ದಾನೆ ಹರಿ ಅಂಥೇಳಿ. ಅದೇ ವಿಧವಾಗಿ ಸರಸಿದಾಸನ ವಾಣಿ ಭಾರತಿ, ಸರಸಿದಾಸನ ಬ್ರಹ್ಮದೇವರು ವಾಣಿ, ಸರಸ್ವತಿ ದೇವಿ ಭಾರತಿ, ಭಾರತೀ ದೇವಿ ಭರತ ಅಂದರೆ ವಾಯುದೇವರು, ಅವರಿಂದ ಒಡಗೂಡಿ ಅವರಿಂದ ಕೂಡಿಕೊಂಡು ಮತ್ತು ಪವನ ಇರ್ತಾರೆ. ಅಂದರೆ ವಾಯುದೇವರ ಜೊತೆಯಲ್ಲಿ ಕೂಡಿಕೊಂಡು ಮತ್ತು ವಾಯುದೇವರು ಇರ್ತಾರೆ ಅಂದರೆ ಅದು ಒಂದು ವಿಚಿತ್ರವಾಗಿದೆ. ಸೊ ಈ ವಿಧವಾಗಿ ಅವರಿಂದ ಒಡಗೂಡಿ ಇರ್ತಾರೆ ಲಿಂಗದ ಇರುತಿಹರು ಅಂಥೇಳಿ ಈ ವಿಧವಾಗಿ ಅರ್ಥ ಮಾಡುವ ಒಂದು ಕೆಲವು ಸಂದರ್ಭಗಳು ಕೆಲವುದನ್ನು ಮಾಡ್ತಾರೆ, ಬಟ್ ಅದು ಸರಿ ಇಲ್ಲ ಅಂತ ಬರುತ್ತೆ. ಯಾಕೆ ಅಂದರೆ ಇದು ನಮಗೆ ಸ್ಪಷ್ಟವಾಗಿ ನಮಗೆ ಇರುವಂತಹ ಅರ್ಥ ಏನಂದರೆ, ಗರುಡ ಶೇಷ ಭವ ಆದಿ ನಾಮವನ್ನು ಧರಿಸಿ, ಆ ಹೆಸರುಗಳನ್ನು ಧರಿಸಿ ಪವನ ವಾಯುದೇವರು ಸ್ವರೂಪ ದೇಹದಲ್ಲಿ ಇಲ್ಲಿ ಮಾತಾಡ್ತಾ ಇರೋದು ಜೀವ ಪ್ರಕ್ರಿಯಾ ಸಂಧಿ. ಜೀವ ಪ್ರಕ್ರಿಯೆ ಜೀವದೇಹ ಒಂದು ವಿಚಾರವನ್ನು ಮಾಡ್ತಾ ಇರುವಾಗ ಸ್ವರೂಪ ದೇಹ ಅಂದರೆ ಜೀವದ ಸ್ವರೂಪ ದೇಹವೇ. ಜೀವದ ಸ್ವರೂಪ ದೇಹದಲ್ಲಿ ಕರ್ಣ ನಿಯಾಮಕನು ಕರ್ಣಗಳನ್ನು, ಆ ಎಲ್ಲ ಕರ್ಣಗಳನ್ನು, ಅವು ಮಾಡುವ ಕ್ರಿಯೆಗಳನ್ನು, ಆ ಇಂದ್ರಿಯಗಳನ್ನು, ಅಂತಃಕರಣಗಳನ್ನು ನಿಯಮನ ಮಾಡ್ತಾ ನಿಯಾಮಕನು ತಾನು ತಾನೇ ಆಗಿ ಇಪ್ಪ ಇದ್ದಾರೆ ಪವನದೇವರು ವಾಯುದೇವರು. ಹಾಗೆ ಹರಿಯಂತೆ, ಹರಿ ಹಾಗಾದರೆ ಸ್ವರೂಪ ದೇಹದಲ್ಲಿ ಆ ಹೆಸರುಗಳನ್ನು ಧಾರಣೆ ಮಾಡಿ ಕರ್ಣಗಳನ್ನು ನಿಯಮನ ಮಾಡ್ತಾ ಇರ್ತಾರೋ, ಅದೇ ವಿಧವಾಗಿ ಪವನ ವಾಯುದೇವರು ಕೂಡ ಹರಿಯಂತೆ, ಹರಿ ಮಾಡಿದಂತೆ ಅಂದರೆ ಹರಿ ಸ್ವತಂತ್ರದಿಂದ ಮಾಡ್ತಾನೆ, ಪವನ ವಾಯುದೇವರು ಹರಿಯಿಂದ ನಿಯಮನ ಮಾಡಲ್ಪಟ್ಟವರಾಗಿ ಹರಿಯ ಆಜ್ಞೆಯಿಂದ ಅವರು ಅಸ್ವತಂತ್ರರಾಗಿ ಮಾಡ್ತಾರೆ. ಆದರೆ ಅವರು ಕೂಡ ಸ್ವರೂಪ ದೇಹದಲ್ಲಿ ಇದ್ದು ಇವೆಲ್ಲನ್ನು ಮಾಡಿಸ್ತಾರೆ ಅಂಥೇಳಿ ನಮಗೆ ಸ್ಪಷ್ಟವಾಗಿ ಗೋಚರವಾಗುವ ಹತ್ತವನ್ನು ತಗೊಂಡ್ರೆ ನೆಕ್ಸ್ಟ್ ಲೈನ್ ಕೂಡ ಸರಿ ಹೋಗುತ್ತೆ. ಯಾಕಂದ್ರೆ ಸರಸಿದಾಸನ ವಾಣಿ ಭಾರತಿ ಭರತನಿಂದ ಒಡಗೂಡಿ ಅವರಿಂದ ಕೂಡಿಕೊಂಡು, ಸರಸಿದಾಸನ ಬ್ರಹ್ಮದೇವರು, ವಾಣಿ ಸರಸ್ವತೀ ದೇವಿ, ಭಾರತಿ ಭಾರತೀ ದೇವಿ, ಭರತ ಭರತ ಅಂಬೋ ಶಬ್ದಕ್ಕೆ ವಾಯುದೇವರು ಅಂತ ಅರ್ಥ. ಅದಕ್ಕೆ ಪ್ರಮಾಣ ಏನಂದ್ರೆ ಪ್ರಾಣೋಯಿ ಭರತೋ ನಾಮ ಸರ್ವಸ್ಯ ಭರಣಾಶ್ರಿತ ರಥತ್ವಾತ್ ಭಾತ್ಮಕೆ ವಿಷ್ಣು ಅಥವಾಪಿ ಜಗದ್ಭೃತೆ ಅಂಥೇಳಿ ಭರತೋ ವಾಯುರುದ್ದಿಷ್ಟ ಭಾರತೀ ತತ್ ಸರಸ್ವತಿ ಅಂತ ನಾಮ ಸಂಹಿತೆಯಲ್ಲಿ ಹೇಳಿದಂತಹ ಭಾಗವತ ತಾತ್ಪರ್ಯದಲ್ಲಿ ಮಹಾಭಾರತ ತಾತ್ಪರ್ಯದಲ್ಲಿ ಆಚಾರ್ಯರೇ ಹೇಳಿದ್ದಾರೆ. ಆ ವಚನವನ್ನು ಆಧಾರವಾಗಿ ಇಟ್ಟುಕೊಂಡು ಭರತ ಅಂಬೋ ಶಬ್ದ ನಮಗೆ ವಾಯುದೇವರಿಗೆ ಅಪ್ಲೈ ಆಗುತ್ತೆ ಅನ್ನೋ ತಿಳ್ಕೋಬೇಕು. ಯಾಕಂದ್ರೆ ಪ್ರಾಣೋ ಹಿ ಭರತೋ ನಾಮ ಸರ್ವಸ್ಯ ಭರಿಸುವವನು ಪ್ರಾಣ, ನಮ್ಮನ್ನು ಭರಣ ಮಾಡುವವರು ಯಾವುದು, ನಮ್ಮನ್ನು ಪ್ರಾಣ ನಮ್ಮನ್ನು ಭರಣೆ ಮಾಡುತ್ತೆ. ಇಟ್ ಸಪೋರ್ಟ್ಸ್, ವಿ ಆರ್ ಸಪೋರ್ಟೆಡ್ ಬೈ ಲೈಫ್, ಲೈಫ್ ಸಪೋರ್ಟ್ಸ್ ಅಸ್. ಭರತ ಅಂದ್ರೆ ಒನ್ ಹೂ ಸಪೋರ್ಟ್ಸ್, ಲೈಫ್ ಸಪೋರ್ಟ್ಸ್. ಅದಕ್ಕೆ ಭರತ ಅನ್ನುವ ಶಬ್ದ ಪ್ರಾಣದೇವರಿಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಅಷ್ಟೇ ಅಲ್ಲದೆ ಭರತ ಅಂದ್ರೆ ಇಲ್ಲಿ ರಥತ್ವಾದ್ ಭಾತ್ಮಕೆ ವಿಷ್ಣು ಅಥವಾ ಜಗದ್ಭೂತೆ ಅಂತ ಹೇಳಿ, ರಥತ್ವಾದ್ ಭಾತ್ಮಕೆ ವಿಷ್ಣು ಅಂದ್ರೆ ಭಾ ಅಂತ ಕರೆಯಲ್ಪಡುವಂತಹ ವಿಷ್ಣುವಿನಲ್ಲಿ ಭಾ, ನಮಗೆ ಭಾ 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 ಅನ್ನುವ ಶ್ಲೋಕವನ್ನು ಕೂಡ ಆಚಾರ್ಯರು ಮಾಡಿದಂತಹ ಯಮಕ ಭಾರತದಲ್ಲಿ ಕೊನೆಯ ಶ್ಲೋಕದಲ್ಲಿ ಭಾ 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 ಅಂಥೇಳಿ ಪರಮಾತ್ಮನನ್ನು ವಾಯುದೇವರು ಸ್ತೋತ್ರ ಮಾಡಿದ ಶ್ಲೋಕವನ್ನು ನೀವು ಕೇಳೇ ಇರ್ತೀರ. ಆ ಭಾ ಅನ್ನುವ ಆ ಶಬ್ದ ಪರಮಾತ್ಮನ ಅನೇಕ ಒಂದೊಂದು ಸರಿ ಭಾ ಅಂತ ಪ್ರಯೋಗ ಮಾಡಿದಾಗ ಒಂದೊಂದು ಅರ್ಥ ಬರುತ್ತೆ. ಭಾ ಅನ್ನುವ ಶಬ್ದಕ್ಕೆ ಅನೇಕ, ಭಾ ಅಂದ್ರೆ ಪ್ರಕಾಶಮಾನ, ಭಾ ದೀಪ್ಯಮಾನವಾಗದವನು, ಭಾ ಅಂದ್ರೆ ಎಲ್ಲ ಕಡೆನು ವ್ಯಾಪ್ತನಾಗಿರುವವನು, ಭಾ ಅಂದ್ರೆ ಭರಣ ಮಾಡುವವನು, ಈ ವಿಧವಾಗಿ ಅನೇಕ ಅರ್ಥಗಳಿಂದ ಆ ಭಾ ಅನ್ನುವ ಶಬ್ದ ಪರಮಾತ್ಮನನ್ನು ವರ್ಣನೆ ಮಾಡುತ್ತೆ. ಅಂತ ಭಾ ಅಂತ ಕರೆಯಲ್ಪಡುವ ಪರಮಾತ್ಮನಲ್ಲಿ ರತಿ ಉಳ್ಳವನು, ಅತ್ಯಂತ ಸ್ನೇಹ ಭಕ್ತಿ ಉಳ್ಳವರು ವಾಯುದೇವರು. ಅದಕ್ಕೆ ಭಾ ನಲ್ಲಿ ರತಿ ಉಳ್ಳವರಾದಂತಹ ವಾಯುದೇವರಿಗೆ ಭರತ ಅಂತ ಅನ್ನುವ ಅರ್ಥ ಬಹಳ ಸಾರ್ಥಕವಾಗಿದೆ. ಅದಕ್ಕೆ ಭರತ ಅನ್ನುವ ಶಬ್ದ ವಾಯುದೇವರಿಗೆ ಅಪ್ಲೈ ಆಗುತ್ತೆ. ಆ ಭರತನ ಪತ್ನಿಯಾದಂತಹ ಭಾರತೀ ದೇವಿ, ಅದಕ್ಕೆ ಫ್ಯೂಚರ್ ನೆಕ್ಸ್ಟ್ ಸರಸ್ವತಿ ತತ್ ಸರಸ್ವತಿ ಅಂತ ಹೇಳಿ, ಅಂದ್ರೆ ಮುಂಚೆ ವಾಯುದೇವರು ಬ್ರಹ್ಮ ಆದಾಗ ಈ ಭಾರತೀಯ ಸರಸ್ವತಿ ಆಗ್ತಾಳೆ. ಅದಕ್ಕೆ ಭರತೋ ವಾಯುರುದ್ದಿಷ್ಟ ಅನ್ನುವ ಪ್ರಮಾಣದ ಅನುಸಾರ ಭರತ ಅನ್ನುವ ಶಬ್ದ ವಾಯುದೇವರಿಗೆ ಅನ್ವಯವಾಗುತ್ತೆ. ಆ ವಿಧವಾಗಿ ಸರಸಿಜಾಸನ, ಸರಸಿಜ ಅಂದ್ರೆ ತಾಮರ ಹೂವು, ಅದರ ಆಸನವಾಗಿ ಉಳ್ಳವರಂತಹ ಬ್ರಹ್ಮದೇವರು, ಸರಸಿಜಾಸನ, ವಾಣಿ, ಭಾರತಿ, ಭರತ ಇವರಿಂದ ಒಡಗೂಡಿ ಕೂಡಿಕೊಂಡಿರುವಂತಹ ಅವರು ಯಾರು, ಲಿಂಗದಿ ಇರುತೇಹರು, ಲಿಂಗದೇಹದಲ್ಲಿ ಇರ್ತಾ ಇದ್ದಾರೆ ಯಾರು, ಮಿಕ್ಕ ಆದಿತೇಯರು, ಮಿಕ್ಕ ಆದಿತೇಯರು ಅಂದ್ರೆ ದೇವತೆಗಳು ಅವರು ಇರ್ತಾ ಇದ್ದಾರೆ. ಆದ್ರೆ ಅವರಿಗೆ ಇಲ್ಲವೂ ಆ ಸ್ಥಾನ, ಅವರಿಗೆ ಆ ಸ್ಥಾನ ಇಲ್ಲ. ಯಾವ ಸ್ಥಾನ ಇಲ್ಲ ಅಂದರೆ ಅವರಿಗೆ ಆ ಸ್ವರೂಪ ದೇಹದ ಪ್ರವೇಶವಿಲ್ಲ ಅಂಥೇಳಿ, ಅದಕ್ಕೆ ಸ್ವರೂಪ ದೇಹದಲ್ಲಿ ಮಿಕ್ಕ ದೇವತೆಗಳಿಗೆ ಪ್ರವೇಶವಿಲ್ಲ ಅಂತ ಹೇಳಿದಂತೆ ಆಗತ್ತೆ. ಅಷ್ಟೇ ಅಲ್ಲದೆ ಇಲ್ಲಿ ನಮಗೆ ವಾಯುದೇವರಿಗೆ ಪ್ರವೇಶ ಇದೆ ಅಂತ ಹೇಳಿದಾಗ, ಇವರನ್ನು ಬಿಟ್ಟು ಮಿಕ್ಕ ಆದಿತೇಯರಿಗಿಲ್ಲ ಅಂತ ಹೇಳಿದಾಗ, ಮತ್ತೆ ಈಗ ವಾಯುದೇವರಿಗೆ ಮಾತ್ರವೇ ಪ್ರವೇಶವಲ್ಲ ಬ್ರಹ್ಮದೇವರಿಗೂ ಇದೆ ಅಂತ ಹೇಳಿದಂತಾಯ್ತು ಅಥವಾ. ಹೌದು, ವಾಯುದೇವರು ಬ್ರಹ್ಮದೇವರು ಇಬ್ಬರು ಇದ್ದಾರೆ. ಸರಿ, ವಾಯುದೇವರು ಬ್ರಹ್ಮದೇವರು ಇದ್ದಾರೆ ಅಂದ್ರೆ ಆಯ್ತು, ಮತ್ತು ಸರಸ್ವತಿ ಭಾರತಿಯನ್ನು ಕೂಡ ಹೇಳಿದಂತಾಗತ್ತಲ್ವಾ ಅಂತ ಹೇಳಿದ್ರೆ, ಅವರು ಸರಸ್ವತಿ ಭಾರತಿ ದೇವಿಯರು ಅವರು ಅರ್ಧನಾರಿ ಸ್ವರೂಪವನ್ನು ಕೂಡ ಧಾರಣೆ ಮಾಡಂದ್ರೆ ಇರುವಂತ ಅಂದ್ರೆ ಅವರು ಎಲ್ಲೆಲ್ಲಿ ಹೇಗೆ ಲಕ್ಷ್ಮೀದೇವಿ ಎಲ್ಲ ಪರಮಾತ್ಮ ಎಲ್ಲೆಲ್ಲಿದ್ದಾನೋ ಅಲ್ಲೆಲ್ಲ ಲಕ್ಷ್ಮೀದೇವಿ ಇರ್ತಾರೋ ಅದೇ ವಿಧವಾಗಿ ಈ ವಾಯುದೇವರು ಇರೋ ಕಡೆ ಎಲ್ಲಾನು ಭಾರತಿ ಇರುವುದು, ಬ್ರಹ್ಮದೇವರು ಇರೋ ಕಡೆ ವಾಣಿ ಇರೋದು ಇದೆ. ಅದಕ್ಕೆ ಅವರು ಕೂಡ ಅಲ್ಲಿ ಇದ್ದಾರೆ ಅನ್ನೋದು ನಾವು ತಗೋಬೇಕಾಗಿ ಬರುತ್ತೆ. ಈ ವಿಧವಾಗಿ ಸ್ವರೂಪ ದೇಹದಲ್ಲಿ ಇವರು ಇದ್ದಾರೆ ಅನ್ನೋದು ನಾವು ತಗೋಬೇಕು. ಸೊ ಮಿಕ್ಕ ದೇವತೆಗಳಿಗೆ ಮಾತ್ರ ಇಲ್ಲ ಆ ಸ್ಥಾನ. ಆ ಸ್ವರೂಪ ದೇಹದಲ್ಲಿ ಮಿಕ್ಕ ದೇವತೆಗಳಿಗೆ, ಮಿಕ್ಕ ತತ್ವಾಭಿಮಾನಿ ದೇವತೆಗಳಿಗೆ ಆ ಸ್ಥಾನ ಇಲ್ಲ ಅಂದರೆ ಆ ಸ್ವರೂಪ ದೇಹದ ಸ್ಥಾನವಿಲ್ಲ ಅನ್ನೋದು ಇಲ್ಲಿ ನಮಗೆ ಸ್ಪಷ್ಟವಾಗಿರುವಂತಹ ಅರ್ಥ. ಆ ಸ್ಪಷ್ಟವಾಗಿರುವ ಅರ್ಥವನ್ನು ನಾವು ತಗೋಬೇಕಾಗಿ ಬರುತ್ತೆ. ಇದು ವಾಯುದೇವರಿಗೆ ಪ್ರವೇಶ ಇದೆ ಅಂತ ಹೇಳಿದಂತಹ ಪವಮಾನ ಸಂಹಿತೆ ಲಾಸ್ಟ್ ಕ್ಲಾಸ್ನಲ್ಲಿ ನೋಡಿದ್ದೀವಿ. ಸೊ ಅಲ್ಲಿ ಪವಮಾನ ಸಂಹಿತದಲ್ಲಿ ಸ್ವರೂಪೇಂದ್ರಿಯ ದೇಹೇಶು ಮಾತರಿಶ್ವಾಭಿಧಾನತಃ ಸ್ಥೂಲ ದೇಹದಸ್ಯೋಪಿ ಮುಖ್ಯ ಪ್ರಾಣೋಭಿದೋಹಿತ ದತ್ತೇಲಿಂಗ ಶರೀರಸ್ಥ ಸೂತ್ರನಾಮ ಮಹಾಪ್ರಭು ಅಂತ ಹೇಳಿದಂತೆ, ನಮಗೆ ಸ್ವರೂಪ ದೇಹದಲ್ಲಿ ಮಾತರಿಶ್ವ ಅನ್ನುವ ರೂಪದಲ್ಲಿ ವಾಯುದೇವರಿರ್ತಾರೆ, ಸ್ಥೂಲ ದೇಹದಲ್ಲಿ ಮುಖ್ಯ ಪ್ರಾಣ ಅನ್ನುವ ಹೆಸರಿನಲ್ಲಿರ್ತಾರೆ, ಲಿಂಗ ಶರೀರದಲ್ಲಿ ಸೂತ್ರ ಅನ್ನುವ ಹೆಸರಿನಲ್ಲಿ ವಾಯುದೇವರಿರ್ತಾರೆ ಅನ್ನೋದನ್ನು ನಾವು ನೋಡಿದ್ದೀವಿ. ಅದಾದ್ಮೇಲೆ ಈಗ ನೆಕ್ಸ್ಟ್ ಪದ್ಯವನ್ನು ನಾವು ನೋಡಿದ್ರೆ ಅದರಲ್ಲಿ ನಮಗೆ ಈ ವಿಚಾರ, ಈ ಜೀವಸ್ವರೂಪದ ವಿಚಾರವನ್ನು ಇನ್ನೂ ವಿಸ್ತಾರವಾಗಿ ಹೇಳ್ತಾ ಇದ್ದಾರೆ, ಫರ್ದರ್ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಪದ್ಯದಲ್ಲಿ ಜೀವನಕ್ಕೆ ತುಷದಂತೆ ಲಿಂಗವು ಸಾವಕಾಶದಿ, ಆಕ್ಚುಲಿ ಮುಂಚಿನ ಪದ್ಯ ಆಯ್ತು. ಸೊ ಈ ಜೀವನಕ್ಕೆ ತುಷದಂತೆ ಲಿಂಗವು ಸಾವಕಾಶದಿ ಪೊಂದಿ ಸುತ್ತಲೂ ಪ್ರಾವರಣ ರೂಪದಲ್ಲಿ ಇಪ್ಪುದು ಭಗವದಿಚ್ಛೆಯಲ್ಲಿ ಕೇವಲ ಜಡ ಪ್ರಕೃತಿಯಿಂದಧಿಕ ಪ್ರಕೃತಿಯು ಇದಕ್ಕೆ ಅಧಿಕ ಅಧಿದೇವತೆಯು ಮಹಾಲಕ್ಷ್ಮಿ ಏನಿಪಳು ಆ ವಿರಜೆಯ ಸ್ನಾನ ಪರ್ಯಂತರದಿ ಹತ್ತಿಹದು ಅಂತೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಏನು, ಈ 13ನೇ ಪದ್ಯದಲ್ಲಿ ಜೀವನಕ್ಕೆ, ಜೀವನಕ್ಕೆ ಅಂದರೆ ಈ ಜೀವಕ್ಕೆ, ಜೀವಸ್ವರೂಪಕ್ಕೆ ತುಷದಂತೆ, ತುಷ ಅಂದ್ರೆ ಹೊಟ್ಟು, ಹೊಟ್ಟಿನ ಹೊಟ್ಟಿನ ಹಾಗೆ, ಹೊಟ್ಟು ಅಂದ್ರೆ ಪ್ಯಾಡಿ ಅಂದ್ರೆ ಪ್ಯಾಡಿ ಮೇಲೆ ಇರತ್ತಲ್ವಾ ಹಸ್ಕ್, ಅದಕ್ಕೆ ಹೊಟ್ಟು ಅಂತ ಇರುತ್ತೆ. ಸೊ ಅಕ್ಕಿ ಮೇಲೆ ಹೊಟ್ಟೆ ಆಗಿರುತ್ತೋ ಆ ವಿಧದಂತೆ ಇದೆ ಅಂತೇಳಿ. ತುಷದಂತೆ ಲಿಂಗವು ಅನಾದಿ ಲಿಂಗ ಶರೀರ ಇದೆ. ಸಾವಕಾಶದಿ ಅಂದ್ರೆ ಏನು, ಆ ಹೊಟ್ಟಿಗೆ ಆಮೇಲೆ ಆ ಅಕ್ಕಿಗೆ ಮಧ್ಯ ಅವಕಾಶ ಸ್ಪೇಸ್ ಇದೆ. ದಟ್ ಮೀನ್ಸ್ ಈಗ ಇಮ್ಯಾಜಿನ್ ಆ ಹಸ್ಕ್ ಒಳಗೆ ಇರುವಂತಹ ರೈಸ್ ಗ್ರೈನ್, ಆ ಹಸ್ಕ್ಗೆ ರೈಸ್ ಗ್ರೈನ್ಗೆ ಮಧ್ಯ ಸ್ಪೇಸ್, ಆ ಸ್ಪೇಸ್ ಬಿಟ್ಕೊಂಡಿದೆ ಅಂದ್ರೆ ಹೇಗೆ ಈ ಅನಾದಿಲಿಂಗ ದೇಹದಲ್ಲಿ ಸ್ವರೂಪ ದೇಹ ಹೇಗಿದೆ ಅಂದ್ರೆ ಅನಾದಿಕಾಲದಿಂದ ಸ್ವರೂಪ ದೇಹ ಇದೆ. ಜೀವನ ಸ್ವರೂಪ ಅನಾದಿಕಾಲದಿಂದ ಅದು ಏನು ಸೃಷ್ಟಿ ಆಗಲಿಲ್ಲ, ಪರಮಾತ್ಮನಿಂದ ಸೃಷ್ಟಿಸಲ್ಪಟ್ಟಿದ್ದಲ್ಲ, ಅದು ಅನಾದಿಕಾಲದಿಂದ ಇರುವಂತಹ ಈ ಜೀವಸ್ವರೂಪದ ಮೇಲಿರುವಂತಹ ಆ ಅನಾದಿಲಿಂಗ ದೇಹ ಆ ಜೀವನಿಗೆ ಹತ್ತುಕೊಂಡಿಲ್ಲ. ಇಟ್ ಇಸ್ ನಾಟ್ ಸ್ಟಕ್ ಟು ದ ಜೀವ. ಆ ಜೀವ ಅದಕ್ಕಿಂತ ಇಟ್ಸ್ ಲೈಕ್ ಲೂಸ್ಲಿ ಪ್ಲೇಸ್ಡ್ ಅಂತ. ಸೊ ಒಂದು ನಾವು ಹೇಳಬೇಕಂದ್ರೆ ಲೂಸ್ಲಿ ಪ್ಲೇಸ್ಡ್ ರೈಸ್ ಗ್ರೈನ್ ವೆನ್ ಇಟ್ ಇಸ್ ಲೂಸ್ಲಿ ಪ್ಲೇಸ್ಡ್ ಇನ್ ಸೈಡ್ ದಿ ಹಸ್ಕ್, ಅದು ಹೇಗಿರುತ್ತೋ ಹಾಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಸಾವಕಾಶದಿ ಪೊಂದಿ ಸುತ್ತಲೂ ಅರೌಂಡ್ ದಟ್ ಇದೆ ಪ್ರಾವರಣ ರೂಪದಲ್ಲಿ. ಸೊ ಇಟ್ ಇಸ್ ಸರೌಂಡೆಡ್ ಬೈ ದಟ್ ಆವರಣ, ಪ್ರಕರ್ಷವಾದ ಆವರಣ ಅಂದ್ರೆ ಎಲ್ಲಿ ಒಂದು ಸ್ಮಾಲ್ ಟೈನಿ ಹೋಲ್ ಕೂಡ ಇಲ್ಲ, ಇಸ್ ಕಂಪ್ಲೀಟ್ಲಿ ಕವರ್ಡ್. ಈ ಜೀವಸ್ವರೂಪ ಇಸ್ ಕಂಪ್ಲೀಟ್ಲಿ ಕವರ್ಡ್ ಬೈ ಅನಾದಿ ಲಿಂಗ ಶರೀರ. ಪ್ರ ಆವರಣ ರೂಪದಲ್ಲಿ ಇಪ್ಪುದು ಇರತ್ತೆ ಹಾಗೆ ಭಗವದಿಚ್ಛೆಯಲ್ಲಿ. ಓಹೋ, ಇದು ಜೀವ ಅನಾದಿ ಕಾಲದಿಂದ ಇದ್ದಾನೆಂದ್ರೆ ಇದಕ್ಕೆ ಭಗವಂತನ ಅವಶ್ಯಕತೆ ಇಲ್ಲ. ಇಫ್ ಇಟ್ ಇಸ್ ನಾಟ್ ಬೀಯಿಂಗ್ ಕ್ರಿಯೇಟೆಡ್ ಬೈ ಪರಮಾತ್ಮ ದೆನ್ ಇಟ್ ಇಸ್ ಇಂಡಿಪೆಂಡೆಂಟ್ಲಿ ದೇರ್ ಅನ್ನುವ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದ್ರೆ ಹಾಗೆ ತಿಳ್ಕೋಬಾರದು. ಇದು ಇರೋದು ಹೇಗಿದೆ, ಭಗವದ್ ಇಚ್ಛೆಯಲ್ಲಿ, ಪರಮಾತ್ಮನ ಇಚ್ಛೆಯಿಂದಲೇ. ದೋ ಇಟ್ ಇಸ್ ನಾಟ್ ಕ್ರಿಯೇಟೆಡ್ ಪರಮಾತ್ಮ, ಇಟ್ ಈಸ್ ದೇರ್ ಅನಾದಿ ಕಾಲದಿಂದ. ಭಗವಂತನ ಯದನಗ್ರತ ಸಂತಿ ನಸಂತಿ ಯದುಪೇಕ್ಷೆಯ ಅಂತ ಹೇಳಿದಂತೆ ಪರಮಾತ್ಮನ ಇಚ್ಛೆಯಿಂದಲೇ ಅದು ಇರುತ್ತೆ. ಕೇವಲ ಜಡ ಪ್ರಕೃತಿ ಇದು, ಇದು ಕೇವಲ ಜಡ ಪ್ರಕೃತಿ ಅಂದರೆ ಏನು, ಈ ಅನಾದಿ ಲಿಂಗ ಶರೀರ ಯಾವುದಾದರೆ ಈ ಸ್ವರೂಪ ದೇಹವನ್ನು ಸುತ್ತುಕೊಂಡಿದೋ ಆ ಅನಾದಿ ಲಿಂಗ ಶರೀರ ಜಡ ಪ್ರಕೃತಿ ಇದು. ಇದಕ್ಕೆ ಅಧಿದೇವತೆ ಯಾರು ಅಂದರೆ ಮಹಾಲಕ್ಷ್ಮಿ. ಈ ಅನಾದಿಲಿಂಗ ಶರೀರಕ್ಕೆ ಅಧಿದೇವತೆ ಮಹಾಲಕ್ಷ್ಮಿ ಅಂತೇಳಿ ಹೇಳಿದ್ದಾರೆ. ಸೊ ಇದಕ್ಕೆ ಕೂಡ ನಾವು ಮುಂಚೆ ನೋಡೋಣ ಏನು ವೈ ಸಮ್ ಪೀಪಲ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಸೊ ಈ ಮಹಾಲಕ್ಷ್ಮಿ ಇದಕ್ಕೆ ಅಧಿದೇವತೆ ಆಗಿದ್ದಾಳೆ. ಆ ವಿರಜೆಯ ಸ್ನಾನ ಪರ್ಯಂತರದಿ ಹತ್ತಿಹುದು, ಈ ಲಿಂಗ ಶರೀರ ಅನಾದಿಲಿಂಗ ಶರೀರ ಆ ವಿರಜಾ ನದಿ ಸ್ನಾನದ ಪರ್ಯಂತರ ಅಂಟಿಲ್ ದೆನ್ ಹತ್ತಿಹುದು. ದಿಸ್ ಇಸ್ ಸರೌಂಡ್ಸ್ ದಿ ಸ್ವರೂಪ ದೇಹ. ಯಾವಾಗಾದ್ರೆ ವಿಜಯಾನದಿ ಸ್ನಾನವಾಗತ್ತೋ ಆವಾಗ ಈ ಅನಾದಿಲಿಂಗ ಶರೀರ ಬಿಟ್ಟು ಹೋಗುತ್ತೆ ಅನ್ನುವುದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಮಹಾಲಕ್ಷ್ಮಿ ಜಡ ಪ್ರಕೃತಿ ಅಧಿದೇವತೆಯಾದಂತಹ ಮಹಾಲಕ್ಷ್ಮಿ ಈ ಅನಾದಿಲಿಂಗ ಶರೀರಕ್ಕೆ ಅಧಿದೇವತೆಯಾಗಿದ್ದಾಳೆ ಅಂತ ಹೇಳುವುದರ ಮೂಲಕವಾಗಿ ಏನ್ ಹೇಳ್ತಾ, ಓಹೋ ಮಹಾಲಕ್ಷ್ಮಿ ಅನಾದಿಲಿಂಗ ದೇಹಕ್ಕೆ ಅಧಿದೇವತೆ ಅಂದರೆ ಏನಾಯಿತು, ಅನಾದಿಲಿಂಗ ದೇಹವನ್ನು ಇಲ್ಲಿ ಬ್ರಹ್ಮ ವಾಯುದೇವರನ್ನು ವ್ಯಾವರ್ತ ಮಾಡಿದ್ದಾರೆ. ಸೊ ಲಕ್ಷ್ಮಿಯನ್ನು ಮಾತ್ರವೇ ಹೇಳಿದ್ದಾರೆ, ಅದಕ್ಕೆ ಬ್ರಹ್ಮಾದಿ ದೇವತೆಗಳಂದ್ರೆ ಬ್ರಹ್ಮ ವಾಯು ಭಾರತೀಯ ಸರಸ್ವತಿಗಳು ವ್ಯಾವರ್ತರಾಗ ಅಂದ್ರೆ ದೇ ಆರ್ ಎಕ್ಸ್ಕ್ಲೂಡೆಡ್. ಸೊ ದೇ ಡೋಂಟ್ ಈವನ್ ಎಕ್ಸಿಸ್ಟ್ ಇನ್ ಅನಾದಿಲಿಂಗ ಶರೀರ ಅನ್ನುವುದನ್ನು ಕೂಡ ಹೇಳಿದ್ದಾರೆ. ಸೊ ಅದು ಕೂಡ ಸರಿಯಿಲ್ಲ, ಯಾಕಂದ್ರೆ ಸ್ವರೂಪ ದೇಹದಲ್ಲಿಯೇ ಇವರೆಲ್ಲರೂ ಇದ್ದಾರೆ ಅಂದರೆ ಅನಾದಿಲಿಂಗ ಶರೀರದಲ್ಲಿಯೂ ಇವರಿದ್ದಾರೆ. ಅನಾದಿಲಿಂಗ ಶರೀರಕ್ಕೆ ಮಹಾಲಕ್ಷ್ಮಿ ಅಧಿದೇವತೆ ಆಗಿದ್ದಾಳೆ ಅನ್ನಷ್ಟುವ ಮಾತಿನಲ್ಲಿಯೇ ಬ್ರಹ್ಮವಾಯುಗಳು ಅನಾದಿಲಿಂಗ ದೇಹದಲ್ಲಿ ಇಲ್ಲ ಅಂತ ಹೇಳುವುದಕ್ಕೆ ಅವಕಾಶವಿಲ್ಲ. ಜಸ್ಟ್ ಬಿಕಾಸ್ ಯಾರೋ ಒಬ್ರು ಮಹಾಲಕ್ಷ್ಮಿ ನಮ್ಮಕ್ಕಿಂತ ದೊಡ್ಡವರು ಅಲ್ಲಿದ್ದಾರೆ ಅಂದ್ರೆ ನಾವಲ್ಲಿಲ್ಲ, ಚಿಕ್ಕವ್ರು ನಾವಲ್ಲಿಲ್ಲ ಅಂತ ಹೇಳಕ್ ಹೇಗಾಗುತ್ತೆ, ದೊಡ್ಡವರು ಇರಬಹುದು ಚಿಕ್ಕವರು ಕೂಡ ಇರಬಹುದು. ಮಹಾಲಕ್ಷ್ಮಿ ಅಧಿದೇವತೆಯಾಗಿದ್ದಾಳೆ ಅನಾದಿಲಿಂಗ ದೇಹಕ್ಕೆ ಅಂತ ಹೇಳಿದಷ್ಟರಲ್ಲಿಯೇ ಬ್ರಹ್ಮವಾಯುಗಳಲ್ಲಿ ಇಲ್ಲ ಅಂತ ಹೇಳುವುದಕ್ಕೆ ಯಾವ ಪ್ರಮಾಣವೂ ಇಲ್ಲ. ಸೊ ಅದಕ್ಕೆ ಮಹಾಲಕ್ಷ್ಮಿ ಅನಾದಿಲಿಂಗ ದೇಹಕ್ಕೆ ಅಧಿದೇವತೆಯಾಗಿದ್ದರೆ ಆ ಅನಾದಿಲಿಂಗ ದೇಹದಲ್ಲಿ ಬ್ರಹ್ಮವಾಯುಗಳು ಕೂಡ ಇದ್ದಾರೆ ಅಂತ ನಾವು ತಗೋಬೇಕೆ ಹೊರತು ಅನಾದಿಲಿಂಗ ದೇಹಕ್ಕೆ ಮಹಾಲಕ್ಷ್ಮಿ ಅಧಿದೇವತೆಯಾಗಿದ್ದಾಳೆ ಅಷ್ಟೇ ವಿ ಹ್ಯಾವ್ ಟು ಟೇಕ್. ಮಹಾಲಕ್ಷ್ಮಿ ಆ ಅನಾದಿಲಿಂಗ ದೇಹಕ್ಕೆ ಅಧಿದೇವತೆಯಾಗಿದ್ದಾಳೆ, ಶಿ ಇಸ್ ದ ಕಂಟ್ರೋಲಿಂಗ್ ಡಿಟಿ ಫಾರ್ ಅನಾದಿಲಿಂಗ ದೇಹ ಅಷ್ಟೇ. ಸೊ ವಿ ಹ್ಯಾವ್ ಟು ಟೇಕ್ ದಟ್ ಮಚ್ ಓನ್ಲಿ. ಅದಾದ ಮೇಲೆ ಇದು ಇನ್ನೊಂದೇನಂದ್ರೆ, ನಾವು ಹೇಳಿದೀವಿ ಈ ಸ್ವರೂಪ ದೇಹಕ್ಕೆ ಮೇಲೆ ಹೊಟ್ಟಿನ ಹಾಗೆ ಸರೌಂಡ್ ಮಾಡಿಕೊಂಡು ಈ ಅನಾದಿಲಿಂಗ ದೇಹ ಇದೆ ಅಂತ ಹೇಳಿ. ಇದು ಲೂಸ್ ಆಗಿ ಇದ್ದಷ್ಟು ಕಾಲವೂ ಕೂಡ ಅದು ದಟ್ ಈಸ್ ಅಸೃಷ್ಟ ಅಸೃಜ್ಯ ಸ್ಥಿತಿ ಅಂತ ಹೇಳಿದ್ರೆ, ಅಸೃಜ್ಯ ಸ್ಥಿತಿ ದಟ್ ಮೀನ್ಸ್ ಸೃಜ್ಯ ಸ್ಥಿತಿಗೆ ಬೇಕಾದ ಪರಿಪಕ್ವತೆ ಅದಕ್ಕೆ ಆಗಲಿಲ್ಲ. ಆಸ್ ಲಾಂಗ್ ಆಸ್ ಇಟ್ ಈಸ್ ಲೂಸ್ಲಿ ಪ್ಲೇಸ್ಡ್ ಇನ್ ಸೈಡ್ ಇಟ್ ಈಸ್ ಅಸೃಜ್ಯ ಸ್ಥಿತಿಯೇ. ಯಾವಾಗಾದ್ರೆ ಒಂದು ಪರಿಪಕ್ವತೆ ಬರುತ್ತೋ ಅಂದರೆ ಆ ಹೊಟ್ಟಿನಲ್ಲಿ ಆ ಹೊಟ್ಟು ಪರಮಾತ್ಮ ತೋಯಿಸ್ತಾನೆ. ಅಂದ್ರೆ ತೋಯಿಸೋದಂದ್ರೆ ಏನು, ಒಂದು ಸ್ವೇದೋದಕ ಅಂತ ಹೇಳಿ. ಸ್ವೇದೋದಕ ಅಂದ್ರೆ ನಾವು ಕ್ರೂಡ್ ಸೆನ್ಸ್ ನಲ್ಲಿ ಸ್ವೆಟ್ ಅಂತ. ಸ್ವೆಟ್ ಅನ್ನೋದು ನಿಜವಾದ ನಮ್ಮ ಭೌತಿಕ ಅರ್ಥದಲ್ಲಿ ಸ್ವೆಟ್ ಅಂತಲ್ಲ. ಅಂದ್ರೆ ಪರಮಾತ್ಮ ಒಂದು ಸ್ವೇದೋದಕವನ್ನು ಸೃಷ್ಟಿ ಮಾಡಿ ಆ ಜೀವನಿಗೆ ಸುಜ್ಜಸ್ಥಿತಿಗೆ ತರುವ ಬಗೆ ಎಂಥದ್ದು ಅಂದರೆ, ಆ ಮೇಲಿರುವಂತಹ ಈ ಅನಾದಿಲಿಂಗ ಶರೀರ ಅದು ಸ್ವಲ್ಪ ತೊಯ್ದಂತೆ ಹಾಗೆ ಈ ಸ್ವರೂಪ ದೇಹ ಇಟ್ ಗೆಟ್ಸ್ ಲೈಕ್ ನೋ, ತೊಯ್ದ್ರೆ ಏನಾಗುತ್ತೆ, ಜಸ್ಟ್ ಗೆಟ್ಸ್ ಲೈಕ್ ನೋ, ಥಿಕ್ಕರ್ ಥಿಕ್ಕರ್ ಆಗುತ್ತೆ. ಥಿಕ್ಕರ್ ಆದಾಗ ಆ ಒಳಗಿರುವ ಅವಕಾಶ ದಟ್ ಸ್ಪೇಸ್ ಯಾವುದಿದೋ ದಟ್ ಗೆಟ್ಸ್ ಬ್ರಿಡ್ಜ್ಡ್ ಅಪ್. ಸೊ ಆ ಸ್ವರೂಪ ದೇಹಕ್ಕೆ ಆ ಲಿಂಗ ದೇಹದ ಸ್ಪರ್ಶವಾಗುತ್ತೆ. ಸೊ ಇಟ್ ಗೆಟ್ಸ್ ಕಂಪ್ಲೀಟ್ಲಿ ಆ ಸಾವಕಾಶ ಬಿಕಮ್ಸ್ ನಿರವಕಾಶ. ಅಂದ್ರೆ ಆ ಇಂಟರ್ಮಿಟೆಂಟ್ ಸ್ಪೇಸ್, ಆ ಒಳಗಿರುವಂತಹ ಸ್ಪೇಸ್ ಯಾವುದಿದೋ ಅದು ಹೊರಟೋಗುತ್ತೆ. ಸೊ ಒನ್ಸ್ ದಟ್ ಸ್ಪೇಸ್ ಗೋಸ್, ಸ್ಪೇಸ್ ಹೊರಟೋಗುತ್ತೆ ಅಂತ ಏನು, ಆ ಜೀವ ಸ್ವರೂಪ ಆ ಮೇಲಿರುವ ಆ ಅನಾದಿಲಿಂಗ ದೇಹವನ್ನು ಸ್ಪರ್ಶವಾಗಿ ತುಂಬಿ ಬಿಡುತ್ತೆ. ದಟ್ ಮೀನ್ಸ್ ಇಟ್ ಗೆಟ್ಸ್ ಸೋಕ್. ನಾವು ಉದಾಹರಣೆಗೆ ನಾವೊಂದು ಯಾವ್ದಾದ್ರು ಒಂದು ಗ್ರೇನ್ ಸೋಕ್ ಮಾಡ್ತೀವಿ. ಸೋಕ್ ಮಾಡಿದಾಗ ಒಳಗೆ ಲೂಸ್ ಆಗಿರುವಂತಹದ್ದು, ಸಪೋಸ್ ಇಸ್ ಸೋಕ್ ಇಟ್ ಇನ್ ವಾಟರ್, ಏನಾಗುತ್ತೆ, ಆ ಸೋಕ್ ಮಾಡಿದಾಗ ಇಟ್ ಬಿಕಮ್ಸ್ ಫಿಲ್ಡ್ ಅಪ್ ಅಂಡ್ ದಟ್ ಒಳಗಿರುವ ಸೀಡ್ ಇಟ್ ಆಕ್ಯುಪೈಸ್ ದ ಎಂಟೈರ್ ಸ್ಪೇಸ್ ಅಂಡ್ ಇಟ್ ಗೆಟ್ಸ್ ಫಿಲ್ಡ್ ಅಪ್. ಮಧ್ಯ ಇರುವ ಅವಕಾಶ ಸ್ಪೇಸ್ ಗೆಟ್ಸ್ ಫಿಲ್ಡ್ ಅಪ್. ಸೇಮ್ ವೇ ಇದು ಕೂಡ ಹೇಗಾಗತ್ತೆ ಅಂದ್ರೆ, ಆ ವಿಧವಾಗಿ ಆ ಜೀವ ಸ್ವರೂಪ ಏನಾಗುತ್ತೆ, ಆ ಅನಾದಿಲಿಂಗ ದೇಹವನ್ನು ಸ್ಪರ್ಶ ಮಾಡಿ ಒಳಗೆ ತುಂಬಿ ಬಿಡುತ್ತೆ. ತುಂಬಿ ಬಿಟ್ಟಾಗ ಅದು ಸೃಜ್ಯ ಸ್ಥಿತಿಗೆ ಬರ, ಅಂದ್ರೆ ಒಂದು ವಿಧವಾದ ಪರಿಪಕ್ವ ಸೃಜ್ಯ ಸ್ಥಿತಿಗೆ ಬೇಕಾದ ಪರಿಪಕ್ವತೆ ಬರುತ್ತೆ. ಆ ಪರಿಪಕ್ವತೆ ಬಂದಾಗ ಆ ಜೀವ ಸೃಜ್ಯ ಸ್ಥಿತಿಗೆ ಬರ್ತಾನೆ. ಸೃಜ್ಯ ಸ್ಥಿತಿಗೆ ಬಂದಾಗ ಈ ಅದರ ಕರ್ಮಗಳೆಲ್ಲ, ಕರ್ಮ ಕೂಡ ಪಕ್ವಾಗುತ್ತೆ, ಎಲ್ಲವೂ ಬರುತ್ತೆ. ಎಲ್ಲವೂ ಬಂದಾಗ ಏನಾಗುತ್ತೆ ಅಂದರೆ, ಅದರ ಸೃಷ್ಟಿ ಪರಮಾತ್ಮನ ಸೃಷ್ಟಿ ಕ್ರಮದಲ್ಲಿ ಆ ಜೀವ ತಾನು ಎಲ್ಲ ಸಾಧನೆಯನ್ನು ಮಾಡಿಸ್ತಾನೆ, ನಡೆಸ್ತಾನೆ. ಕೊನೆಗೆ ಆ ಅದು ಮುಕ್ತಿಯೋಗ್ಯ ಜೀವ ಆದರೆ, ಮೋಕ್ಷಯೋಗ್ಯ ಜೀವ ಆದರೆ, ಆ ಮೋಕ್ಷಯೋಗ್ಯ ಜೀವ ವಿರಜಾ ನದಿ ಸ್ನಾನ ಮಾಡಿದಾಗ ಆ ಮೇಲಿರುವ ಆ ಅನಾದಿಲಿಂಗ ಹೊಟ್ಟಿನಂತೆ ಇರುವ ಆ ಅನಾದಿಲಿಂಗ ಶರೀರ ಆ ವಿರಜಾ ನದಿಯಲ್ಲೇ ಬಿದ್ದು ಬಿಡುತ್ತೆ. ಬಿದ್ದು ಬಿಟ್ಟು ಆ ಜೀವ ಆ ಲಿಂಗ ದೇಹದಿಂದ ಸ್ವೇಚ್ಛೆಯನ್ನು ಪಡೆದು ತನಗೆ ಆ ದುಃಖೋತ್ಕೃಷ್ಟತೆ, ಯಾವ ದುಃಖ ಸ್ಪರ್ಶ ಇರುತ್ತೋ ಅದು ಬಿಟ್ಟು ಬಿಟ್ಟು ಸ್ವ ಆನಂದ ಆವಿರ್ಭಾವ. ಸೊ ತನ್ನದೇ ಸ್ವಗತವಾದ ತನ್ನಲ್ಲಿರುವಂತಹ ಸಹಜವಾದ ಆನಂದ ಆವಿರ್ಭಾವವಾಗಿ ಮೋಕ್ಷಕ್ಕೆ ಹೋಗ್ತಾನೆ ಅಂದ್ರೆ ಬ್ರಹ್ಮದೇವರು ಆ ಜೀವನನ್ನು ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತಾರೆ. ಈ ಕಾರಣದಿಂದ ಅದನ್ನು ಹೇಳ್ತಾ ಇದ್ದಾರೆ, ಕೇವಲ ಜಡ ಪ್ರಕೃತಿ ಇದ ಕದಿದೇವತೆಯು ಮಹಾಲಕ್ಷ್ಮಿ ಎನಿಪಳು ಆ ವಿರಜೆಯ ಸ್ನಾನ ಪರ್ಯಂತರದಿ ಹತ್ತಿಹುದು. ಯಾವುದು? ಆ ಅನಾದಿಲಿಂಗ ದೇಹ ಆ ವಿರಜಾ ನದಿಯ ಸ್ನಾನ ಪರ್ಯಂತ ಅಂದ್ರೆ ಅಂತ ಅಷ್ಟವರೆಗೂ ಕೂಡ ಹತ್ತಿಹುದು, ಹತ್ತು ಇಹುದು, ಹತ್ತು ಹಿಯದ ಹತ್ತುಕೊಂಡಿರುತ್ತೆ, ಆ ಜೀವನಿಗೆ ಹತ್ತುಕೊಂಡಿರುತ್ತೆ. ಇಟ್ ಈಸ್ ಅಟ್ಯಾಚ್ಡ್ ಅಂದ್ರೆ ಒಂದೊಂದು ಜನ್ಮದಿಂದ ಇನ್ನೊಂದು ಜನ್ಮಕ್ಕೆ ಹೋದಾಗಲೂ ಕೂಡ ಲಿಂಗ ದೇಹ ಮಾತ್ರ ಬಿಡುವುದಿಲ್ಲ. ಸೊ ನಮಗೆ ಸ್ಥೂಲ ದೇಹ ಬಿಟ್ಟು ಹೋದ್ರು ಇನ್ನೊಂದು ಸ್ಥೂಲ ದೇಹ ಬಂದರೂ ಕೂಡ ಅನಾದಿ ಕಾಲದಿಂದ ಇರುವ ಆ ಲಿಂಗ ದೇಹ ಜೀವ ಜೊತೆಯಲ್ಲಿ ಹಾಗೇ ಹೋಗ್ತಾ ಇರತ್ತೆ. ಕೊನೆಗೆ ವಿರಜಾ ನದಿ ಸ್ನಾನ ಆದ ಮೇಲೆ ಮಾತ್ರವೇ ಅದು ನಮ್ಮನ್ನು ಬಿಟ್ಟು ಆ ಜೀವ ಮೋಕ್ಷಕ್ಕೆ ಹೋಗ್ತಾನೆ, ಮುಕ್ತಿಯೋಗ್ಯ ಜೀವ ಮೋಕ್ಷಕ್ಕೆ ಹೋಗ್ತಾನೆ ಅನ್ನೋದು ನಾವು ತಿಳ್ಕೋಬೇಕಾದಂತಹ ವಿಷಯ. ಸೊ ಅದನ್ನು ಮತ್ತೊಂದ್ಸಾರಿ ಬಿಡಿಸಿ ನೋಡೋಣ. ಜೀವನಕ್ಕೆ ತುಷದ ಅಂತೆ ಲಿಂಗವು ಸ ಅವಕಾಶದಿ ಪೊಂದಿ ಸುತ್ತಲೂ ಪ್ರ ಆವರಣ ರೂಪದಲ್ಲಿ ಇಪ್ಪುದು ಭಗವದ್ ಇಚ್ಛೆಯಲ್ಲಿ ಕೇವಲ ಜಡ ಪ್ರಕೃತಿ ಇದಕ್ಕೆ ಅಧಿದೇವತೆಯು ಮಹಾಲಕ್ಷ್ಮಿ ಎನಿಪಳು ಆ ವಿರಜೆಯ ಸ್ನಾನ ಪರ್ಯಂತರದಿ ಹತ್ತು ಇಹುದು ಅನ್ನೋದು ಆ ಪದ್ಯ. ಅದಾದ ಮೇಲೆ ನೆಕ್ಸ್ಟ್ ಪದ್ಯದಲ್ಲಿ ನಮಗೆ ಆ ಅನಾದಿಲಿಂಗ ಶರೀರದ ಲಕ್ಷಣವನ್ನು ಅಷ್ಟೇ ಅಲ್ಲದೆ ಆ ಅನಾದಿಲಿಂಗ ಶರೀರಕ್ಕೆ ಆ ಜೀವನಿಗೆ ಆ ಅನಾದಿಲಿಂಗ ಶರೀರದ ಮೇಲಿರುವಂತಹ ಜೀವಾಚ್ಛಾದಿಕ ಪರಮಾಚ್ಛಾದಿಕ ಅಂತ ನಾವು ಕೆಲವು ಶಬ್ದಗಳನ್ನು ಕೇಳ್ತೀವಿ. ಆ ಆಚ್ಛಾದಿಕ ದ್ವಯ ಎಂಥದ್ದು ಮುಂತಾದ ವಿಷಯಗಳನ್ನು ನಮಗೆ ನೆಕ್ಸ್ಟ್ ಪದ್ಯದಲ್ಲಿ ಹೇಳ್ತಾರೆ. ಸೊ ಇದೇನಂದ್ರೆ, ಆರಧಿಕ ದಶ ಕಳೆಗಳುಳ್ಳ ಶರೀರವು ಅನಿರುದ್ಧಗಳ ಮಧ್ಯದಿ ಸೇರಿ ಇಪ್ಪವು. ಜೀವ ಪರಮ ಆಚ್ಛಾದಿಕ ದ್ವಯವು ಬಾರದಂದದಿ ದಾನವರನತಿ ದೂರಗೈಸುತ ಶ್ರೀ ಜನಾರ್ದನ ಮೂರು ಗುಣದ ಒಳಗೆ ಇಪ್ಪನು ಎಂದಿಗೂ ತ್ರಿವೃತುವೆಂದು ಎನಿಸಿ. ಸೊ ಪರಮಾತ್ಮ ಏನು ಮಾಡ್ತಾನಂದ್ರೆ ಆರು ಅಧಿಕ ದಶ ಕಳೆಗಳಲ್ಲ, ದಶ ಅಂದ್ರೆ ಹತ್ತು, ಆರು ಅಧಿಕ ದಶ ಅಂದ್ರೆ ಹದಿನಾರು, ಹದಿನಾರು ಕಳೆಗಳು ಉಳ್ಳ ಇರುವಂತಹ ಶರೀರವು ಅನಿರುದ್ಧಗಳ ಮಧ್ಯದಿ. ಯಾವ ಹದಿನಾರು ಕಳೆಗಳುಳ್ಳ ಶರೀರ ಯಾವುದು? ಲಿಂಗ ಶರೀರ. ಸೊ ಈ ಹದಿನಾರು ಕಳೆಗಳಲ್ಲೂ ಇರುವಂತಹ ಆ ಲಿಂಗ ಶರೀರ, ಅದಾದ ಮೇಲೆ ಅನಿರುದ್ಧ ಶರೀರ, ಈ ಎರಡರ ಮಧ್ಯದಲ್ಲಿ ಸೇರಿ ಇಪ್ಪವು ಜೀವ ಪರಮ ಆಚ್ಛಾದಿಕ. ಅಂದ್ರೆ ಏನು? ಇನ್ನರ್ ಮೋಸ್ಟ್ ಸ್ವರೂಪ ದೇಹ ಇದೆ, ಆ ಇನ್ನರ್ ಮೋಸ್ಟ್ ಸ್ವರೂಪ ದೇಹದ ಹೊರಗಿನ ಲೇಯರ್, ಒನ್ ಲೇಯರ್ ಅಬೋವ್ ದಟ್ ಈಸ್ ಅನಾದಿ ಲಿಂಗ ಶರೀರ. ಅದರ ಮೇಲೆ ಜೀವಾಚ್ಛಾದಿಕ ಪರಮಾಚ್ಛಾದಿಕ ಇವೆರಡೂ ಇದೆ, ಅದರ ಮೇಲೆ ಅನಿರುದ್ಧ ಶರೀರ ಇದೆ, ಆ ಅನಿರುದ್ಧ ಶರೀರದ ಮೇಲೆ ಸ್ಥೂಲ ದೇಹವೂ ಇದೆ. ಇದು ಇಷ್ಟೇ ಇದೆ ಅಂತಲ್ಲ, ದೀಸ್ ಆರ್ ಒನ್ ಸಬ್ಸೆಟ್ ಆಫ್ ದ ಥಿಂಗ್ಸ್ ದಟ್ ಎಕ್ಸಿಸ್ಟ್. ಇನ್ನು ಬೇರೆ ಕೂಡ ಬರುತ್ತೆ, ಅಂದ್ರೆ ಅಣುಲಿಂಗ ಶರೀರ ಇತ್ಯಾದಿಗಳು ಬರುತ್ತೆ, ಬಟ್ ಬ್ರಾಡ್ ಆಗಿ ಇವು ಮುಖ್ಯವಾದ ನಮ್ಗೆ ಬೇಕು. ಈಗ ಈ ಡಿಸ್ಕಷನ್ಗೆ ಬೇಕಾದ ಅಂಶಗಳೇನೆಂದ್ರೆ ಇವು: ಸ್ವರೂಪ ದೇಹ, ಅದರ ಮೇಲೆ ಅನಾದಿಲಿಂಗ ದೇಹ, ಅದರ ಮೇಲೆ ಜೀವಾಚ್ಛಾದಿಕ ಪರಮಾಚ್ಛಾದಿಕ, ಅದರ ಮೇಲೆ ಅನಿರುದ್ಧ ಶರೀರ, ಅದರ ಮೇಲೆ ಸ್ಥೂಲ ಶರೀರ. ಈಗ ನೋಡ್ರಿ, ಅನಿರುದ್ಧ ಶರೀರದಲ್ಲಿ ಇದು ನಾನು ಕೊಟ್ಟ ಆರ್ಡರ್ ನೆನಪಿನಲ್ಲಿ ಇಟ್ಟುಕೊಂಡ್ರೆ ನೀವು, ಅನಿರುದ್ಧ ಶರೀರ ಇಟ್ ಈಸ್ ಔಟ್ ಸೈಡ್ ಜೀವಾಚ್ಛಾದಿಕ ಪರಮಾಚ್ಛಾದಿಕ. ಈ ಅನಿರುದ್ಧ ಶರೀರದಲ್ಲಿ ನಮಗೆ ದಾನವರು ಇರ್ತಾರೆ, ಅನಿರುದ್ಧ ಶರೀರದಲ್ಲಿ ದೇವತೆಗಳು, ದಾನವರು, ಅಭಿಮಾನಿ ಅಸುರರು, ಅಭಿಮಾನಿ ಸುರರು, ಅಭಿಮಾನಿ ದೇವತೆಗಳು, ಅಭಿಮಾನಿ ರಾಕ್ಷಸರು, ಅಭಿಮಾನಿ ದಾನವರು ಕೂಡ ಇರ್ತಾರೆ ಎಲ್ಲಿ? ಅನಿರುದ್ಧ ಶರೀರದಲ್ಲಿ. ಆದರೆ ಅನಾದಿ ಲಿಂಗ ದೇಹದಲ್ಲಾದರೂ, ಸ್ವರೂಪ ದೇಹದಲ್ಲಾದರೂ ಯಾವ ಅಭಿಮಾನಿ ದೈತ್ಯರು ಕೂಡ ಇರುವುದಿಲ್ಲ, ದಾನವರು ಅಲ್ಲಿ ಬರೋಲಕ್ಕೆ ಸಾಧ್ಯವಿಲ್ಲ. ಅನಾದಿ ಲಿಂಗ ದೇಹದಲ್ಲಿಯೂ ಸ್ವರೂಪ ದೇಹದಲ್ಲಿಯೂ ದಾನವರು ಬರಲಿಕ್ಕೆ ಸಾಧ್ಯವಿಲ್ಲ. ಸೊ ದಿಸ್ ಇಸ್ ಎ ಬಿಗ್ ಪಾಯಿಂಟ್ ಆಫ್ ರಿಲೀವ್. ನಮ್ಗೇನಂದ್ರೆ ಆಹಾ, ನಮ್ಮ ಸ್ವರೂಪ ದೇಹದಲ್ಲಿ ದಾನವರಿಗೆ ಪ್ರವೇಶವಿಲ್ಲ ರೀ, ವಾಯುದೇವರಿಗೆ ಪ್ರವೇಶವಿದೆ, ದಾನವರಿಗೆ ಪ್ರವೇಶವಿಲ್ಲ. ಯಾಕೆ? ವಾಯುದೇವರು ಇದ್ದರೆ ಅಲ್ಲಿ ದಾನವರು ಬರಲಿಕ್ಕೆ ಹೆದರ್ತಾರೆ. ಸೊ ನಮ್ಮ ದೇಹದಲ್ಲಿ ವಾಯುದೇವರ ಪ್ರವೇಶ ಇದೆ, ಸ್ವರೂಪ ದೇಹದಲ್ಲಿ ಪ್ರವೇಶವಿದೆ ಅಂತ ತಿಳ್ಕೊಂಡ್ರೆ ಅಲ್ಲಿ ದಾನವರಿಗೆ ಪ್ರವೇಶವಿಲ್ಲ ಅನ್ನೋದು ಒಂದು ಪಾಯಿಂಟ್ ಆಫ್ ರಿಲೀಫ್. ಅಷ್ಟೇ ಅಲ್ಲದೆ ಅದು ಹೇಗೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಹೇಗೆ ಅಂದರೆ, ಅನಿರುದ್ಧ ದೇಹದಲ್ಲಿ ದಾನವರ ಇದ್ದರೂ ಸಹಿತ ಆ ಅನಿರುದ್ಧ ದೇಹಕ್ಕೂ ಅದರ ಒಳಗಿರುವಂತಹ ಲಿಂಗ ದೇಹಕ್ಕೂ ಅನಾದಿ ಲಿಂಗ ದೇಹಕ್ಕೂ ಮಧ್ಯದಲ್ಲಿ ಜೀವಾಚ್ಛಾದಿಕ ಪರಮಾಚ್ಛಾದಿಕ ಅನ್ನುವ ಎರಡು ಲೇಯರ್ಸ್. ಏನು ಜೀವಾಚ್ಛಾದಿಕ ಆಚ್ಛಾದನ ಅಂದ್ರೆ ದಟ್ ವಿಚ್ ಕನ್ಸೀಲ್ಸ್, ಆಚ್ಛಾದನೆ ಮಾಡುವುದು, ಕವರ್ ಮಾಡುವ, ಕವರಿಂಗ್ ಅಂತೀವ, ಕವರಿಂಗ್ ಆಚ್ಛಾದನೆ ಅಂದ್ರೆ ಕವರಿಂಗ್ ಅಂತ ಅರ್ಥ. ಜೀವಾಚ್ಛಾದಿಕ ಪರಮಾಚ್ಛಾದಿಕ ಅಂದ್ರೆ ಜೀವಾಚ್ಛಾದಿಕ ಏನು ಮಾಡುತ್ತೆ, ನಮ್ಮ ಜೀವವನ್ನು ನಾವೇ ನೋಡ್ಲಿಕ್ಕೆ, ವಿ ಡೋಂಟ್ ನೋ ಹೌ ಅವರ್ ಜೀವ ಲುಕ್ಸ್ ಲೈಕ್, ನಮ್ಮದೇ ನಾವೇ ಜೀವ, ನಮ್ಮ ಜೀವವನ್ನು ನಾವು ತಿಳ್ಕೊಳ್ಳಾರು, ವಿ ಡೋಂಟ್ ನೋ ಹೌ ಅವರ್ ಜೀವ ಇಸ್. ಅದಕ್ಕೆ ಕಾರಣ ಏನು ಅಂದ್ರೆ, ಜೀವಾಚ್ಛಾದಿಕ ನಮ್ಮ ಜೀವ ನಮಗೆ ಕಾಣಿಸದಂತೆ ಮಾಡುವಂತಹ ಒಂದು ಕವರಿಂಗ್ ಲೇಯರ್ ಯಾವುದಿದೋ ಅದಕ್ಕೆ ಜೀವಾಚ್ಛಾದಿಕ ಅಂತ ಕರಿತೀವಿ. ನಮ್ಮದಲ್ಲಿ ಒಳಗೆ ಪರಮಾತ್ಮ ಅಷ್ಟು ಇದ್ದಾನೆ, ನಮ್ಮ ಹೃದಯಾಕಾಶದಲ್ಲಿದ್ದಾನೆ, ನಮ್ಮ ದೇಹದಲ್ಲಿ ಎಲ್ಲಾ ಕಡೆ ಅಂತಾನಂತ ರೂಪಗಳಲ್ಲಿ ಪರಮಾತ್ಮ ಇದ್ದಾನೆ. ಆದರೆ ಯಾವ ಪರಮಾತ್ಮನ ರೂಪವನ್ನು ನಾವು ನೋಡ್ತಾ ಇಲ್ಲ, ವಿ ಆರ್ ನಾಟ್ ಏಬಲ್ ಟು ಪರ್ಸೀವ್ ಎನಿ ಆಫ್ ದಿ ಲಾರ್ಡ್ಸ್ ಫಾರ್ಮ್ಸ್. ಅದಕ್ಕೆ ಕಾರಣ ಏನು ಅಂದ್ರೆ, ಪರಮಾಚ್ಛಾದಿಕ. ಪರಮಾಚ್ಛಾದಿಕ ಅನ್ನೋದು ಪರಮಾತ್ಮನನ್ನು ನಮಗೆ ಕಾಣಿಸದಂತೆ ಆಚ್ಛಾದನೆ ಮಾಡುವಂತಹ ಒಂದು ಕವರಿಂಗ್ ಯಾವುದಿದೋ ಅದಕ್ಕೆ ಪರಮಾಚ್ಛಾದಿಕ ಅಂತ ಕರಿತೀವಿ. ಈ ವಿಧವಾಗಿ ಜೀವಾಚ್ಛಾದಿಕ ಪರಮಾತ್ಮ ಪರಮಾಚ್ಛಾದಿಕ ಅನ್ನುವ ಎರಡು ಲೇಯರ್ಸ್, ಜೀವಾಚ್ಛಾದಿಕ ಪರಮಾಚ್ಛಾದಿಕ ದ್ವಯವು ಅಂದ್ರೆ ದೀಸ್ ಟೂ ಲೇಯರ್ಸ್ ಏನು ಮಾಡ್ತಾ ಇದೆ ಅಂದ್ರೆ, ಬಾರದಂದದಿ ದಾನವರನ್ನು ಅತಿ ದೂರ ಗೈಸುತ ಬಾರದಂದದಿ ಅಂದ್ರೆ ಬರದೇ ಮಾಡ್ತಾ ಇದೆ. ಯಾರನ್ನು? ದಾನವರನ್ನು, ರಾಕ್ಷಸರನ್ನು ಬರದೆ, ಯಾರು? ಅಭಿಮಾನಿ ದಾನವರನ್ನು, ಅಭಿಮಾನಿ ದೈತ್ಯರನ್ನು ಬರದೆ ಮಾಡ್ತಾ ಇದೆ. ಅತಿ ದೂರ ಗೈಸುತ ಬಹಳ ದೂರಕ್ಕೆ ಇಟ್ ತಳ್ಳಿಬಿಡ್ತಾ ಇದೆ. ಹಾಗೆ ಅಂದ್ರೆ ಶ್ರೀ ಜನಾರ್ದನ, ಇಂತಹ ಒಂದು ನಮಗೆ ಮಹೋಪಕಾರ ಮಾಡ್ತಾ ಇರುವುದು ಯಾರು? ಪರಮಾತ್ಮ ಜನಾರ್ದನ. ಈ ಶ್ರೀ ಜನಾರ್ದನ ಮಾಡ್ತಾ ಇದ್ದಾನೆ, ಮೂರು ಗುಣದೊಳಗಿಪ್ಪನು ಎಂದಿಗೂ ತ್ರಿವೃತುನೆಂದೆನಿಸಿ. ಈ ಜನಾರ್ದನ, ಶ್ರೀ ಜನಾರ್ದನ ಪರಮಾತ್ಮ ಏನು, ಮೂರು ಗುಣದ ಒಳಗೆ. ಮೂರು ಗುಣಗಳು ಯಾವುದು? ಸತ್ವರಜಸ್ತಮೋ ಗುಣಗಳು. ಈ ಸತ್ವರಜಸ್ತಮೋ ಗುಣಗಳು ನಮಗೆ ಅನಾದಿ ಲಿಂಗದೇಹದಲ್ಲಿಯೂ, ಪ್ರಕೃತಿ ನಿರ್ಮಿತವಾದ ಸಮಸ್ತ ವಸ್ತುಗಳಲ್ಲಿಯೂ ಈ ಸತ್ವರಜಸ್ತಮೋ ಗುಣಗಳಿರುತ್ತೆ. ಅಂದ್ರೆ ಏನಾಯ್ತು, ಈ ಜೀವಾಚ್ಛಾದಿಕ ಪರಮಾಚ್ಛಾದಿಗಳಲ್ಲಿಯೂ ಸತ್ವರಜಸ್ತಮೋ ಗುಣಗಳಿದೆ, ನಮ್ಮ ಅನಾದಿ ಲಿಂಗ ದೇಹದಲ್ಲಿಯೂ ಸತ್ವರಜಸ್ತಮೋ ಗುಣಗಳಿದೆ, ಅಷ್ಟೇ ಅಲ್ಲದೆ ಅನಿರುದ್ಧ ಶರೀರದಲ್ಲಿಯೂ ಸತ್ವರಜಸ್ತಮೋ ಗುಣಗಳಿದೆ, ಸ್ಥೂಲ ದೇಹದಲ್ಲಿ ಇದ್ದೇ ಇದೆ, ಹೇಳಬೇಕಾಗಿದ್ದೇ ಇಲ್ಲ. ಈ ವಿಧವಾಗಿ ಸತ್ವರಜಸ್ತಮೋ ಗುಣಗಳು ಎಲ್ಲ ಈ ಎಲ್ಲದರಲ್ಲಿಯೂ ವ್ಯಾಪ್ತವಾಗಿದೆ. ಓನ್ಲಿ ಥಿಂಗ್ ಇಸ್ ಸ್ವರೂಪ ದೇಹದಲ್ಲಿ ಈ ಪ್ರಕೃತವಾದ ಸತ್ವರಜಸ್ತಮೋ ಗುಣಗಳಿಲ್ಲ. ಇದರನ್ನು ಪ್ರಭಾವಿಸುವಂತಹ ಸತ್ವ ನಾವು ಹೇಳ್ತೀವಿ, ಇದು ಸಾತ್ವಿಕ ಜೀವ ರಾಸಿಕ ಜೀವ ಅಂತ ಹೇಳ್ತೀವಿ. ಅದು ಸ್ವಾಭಾವಿಕವಾದ ಸತ್ವರಜಸ್ತಮೋ ಗುಣಗಳಿದೆ ಹೊರತು ಪ್ರಾಕೃತವಾದ ಈ ದೇರ್ ಇಸ್ ಎ ಲಿಂಕ್ ಬಿಟ್ವೀನ್, ಅದು ಇನ್ನೊಂದ್ಸಾರಿ ನಾವು ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಈ ಸತ್ವರಜಸ್ತಮೋ ಗುಣಗಳಂತ ಹೇಳಿದಾಗ ಬಹಳ ಜನಕ್ಕೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ನಾವು ಸಾತ್ವಿಕ ರಜಸ್ತಮ ಅಂತ ಹೇಳಿ ಸ್ವರೂಪಕ್ಕೆ ಹೇಳ್ತೀವಿ, ಮತ್ತು ಸತ್ವರಜಸ್ತಮೋ ಗುಣ ಅಂತೇಳಿ ಪ್ರಾಕೃತ ಗುಣಗಳಂತೀವಿ. ಹೌ ಕೆನ್ ದ ಪ್ರಾಕೃತ ಗುಣ ವಿಲ್ ಬಿ ದೇರ್ ಇನ್ ದ ಸ್ವರೂಪ ದೇಹ ಇತ್ಯಾದಿ ಡೌಟ್ಸ್ ಬರುತ್ತೆ. ಸೊ ಅದನ್ನು ಇನ್ನೊಂದು ಕ್ಲಾಸ್ ನಲ್ಲಿ ಡಿಸ್ಕಸ್ ಮಾಡೋಣ. ಬಟ್ ಬೇಸಿಕ್ ಆಗಿ ಅವೆರಡು ಬೇರೆ ಬೇರೆ, ಅಷ್ಟು ಮಾತು ತಿಳ್ಕೊಂಡಿರ್ರಿ. ಸೊ ಈ ವಿಧವಾಗಿ ಸತ್ವರಜಸ್ತಮೋ ಗುಣಗಳನ್ನು, ಅಂದ್ರೆ ಇಲ್ಲಿ ಮಾತಾಡ್ತಾ ಇರೋದು ಪ್ರಾಕೃತವಾದ ಸತ್ವರಜಸ್ತಮೋ ಗುಣಗಳು, ಈ ಸತ್ವರಜಸ್ತಮೋ ಗುಣಗಳ ಒಳಗೆ ಇಪ್ಪನು ಇರ್ತಾ ಇದ್ದಾನೆ ಎಂದಿಗೂ ಸರ್ವಕಾಲದಲ್ಲಿಯೂ ಸರ್ವಕಾಲ ಸರ್ವಾವಸ್ಥೆಗಳಲ್ಲಿಯೂ ಯಾರು ಶ್ರೀ ಜನಾರ್ದನ ರೂಪಕ ಪರಮಾತ್ಮ, ಶ್ರೀ ಜನಾರ್ದನ ನಾಮಕ ಪರಮಾತ್ಮ ಅಲ್ಲಿ ಇದ್ದಾನೆ. ಏನ್ ಮಾಡ್ತಾ ಇದ್ದಾನೆ? ದಾನವರನ್ನು ದೂರ ಮಾಡ್ತಾ ಅಲ್ಲಿ ಅವರು ಒಳಗೆ ಬರದೇ ಇರುವಂತಹ ಒಂದು ಗೇಟ್ ಕೀಪರ್ ತರ ಇದ್ದ ನಮ್ಗೆ, ಈ ರಕ್ಷಣೆ ಮಾಡ್ತಾ ನಮ್ಮನ್ನು. ಅದಕ್ಕೆ ಪರಮಾತ್ಮ ಎಷ್ಟೆಷ್ಟು ರೂಪಗಳಿಂದ ಎಷ್ಟೆಷ್ಟು ಕಡೆ ನಿಂತು ಎಷ್ಟೆಷ್ಟು ವಿಧವಾಗಿ ರಕ್ಷಣೆ ಮಾಡ್ತಾನೆ ಅನ್ನೋದು ಇಮ್ಯಾಜಿನ್ ಮಾಡಲಿಕ್ಕೆ ಸಾಧ್ಯವಿಲ್ಲ, ಅಷ್ಟು ವಿಧವಾಗಿ ಪರಮಾತ್ಮ ಮಾಡ್ತಾನೆ. ಸೊ ಈ ವಿಧವಾಗಿ ಪರಮಾತ್ಮ ಇದ್ದಾನೆ, ಅದಕ್ಕೆ ಅವನನ್ನು ತ್ರಿವೃತ್ ಮೀನ್ಸ್ ತ್ರೀ ವೇ ತ್ರೀ ಕವರಿಂಗ್ಸ್. ಸೊ ಈ ಮೂರು ಸತ್ವರಜಸ್ತಮೋ ಗುಣಗಳೆನ್ನುವ ಕವರಿಂಗ್ನಿಂದ ನಮ್ಮನ್ನು ರಕ್ಷಣೆ ಮಾಡ್ತಾ, ಅದರ ಒಳಗೆ ಅಂತರ್ಯಾಮಿಯಾಗಿ ಅಂತರ್ನಿಯಾಮಕನಾಗಿ ಪರಮಾತ್ಮ ಇದ್ದು ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾನೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಆರು ಅಧಿಕ ದಶ ಕಳೆಗಳು ಉಳ್ಳ ಶರೀರ, ಅದು ಅನಾದಿಲಿಂಗ ಶರೀರ, ಆ ಶರೀರವು ಅನಿರುದ್ಧಗಳ ಮಧ್ಯದಿ, ಅನಿರುದ್ಧ ಶರೀರಗಳ ಮಧ್ಯದಲ್ಲಿ ಸೇರಿ ಇಪ್ಪವು ಸೇರಿ ಇರುವಂತಹವಾಗಿದೆ ಜೀವ ಪರಮ ಆಚ್ಛಾದಿಕ ದ್ವಯವು. ಬಾರದಂದದಿ ದಾನವರನು, ದಾನವರನು ಬಾರದ ಮಾಡ್ತಾ ಇರುವಂತಹ ಅತಿ ದೂರಗೈಸುತ ಶ್ರೀ ಜನಾರ್ದನ ನಾಮಕ ಪರಮಾತ್ಮ ಮೂರು ಗುಣದ ಒಳಗೆ ಇಪ್ಪನು, ಈ ಸತ್ವರಜಸ್ತಮೋ ಗುಣ ಮೂರು ಗುಣಗಳ ಒಳಗೂ ಕೂಡ ಇದ್ದವನಾಗಿದ್ದಾನೆ. ಎಂದಿಗೂ ತ್ರಿವೃತು ನಿಂದೆನಿಸಿ ಯಾವಾಗಲೂ ಇರ್ತಾನೆ. ತ್ರಿವೃತು ಅಂತ ಅನ್ನುವ ಹೆಸರು ಪರಮಾತ್ಮ ತಗೊಂಡು ತಾನು ಧಾರಣ ಮಾಡ ಆ ಹೆಸರಿನಿಂದ ಅಲ್ಲಿ ಇರ್ತಾನೆ ಅನ್ನೋದು ನಾವು ತಿಳ್ಕೋಬೇಕಾಗಿದ್ದ ವಿಷಯ. ಇಲ್ಲಿ ಲಿಂಗ ಶರೀರ ಅಂಬುದು ನಮಗೆ ಷೋಡಶ ಕಲಾತ್ಮಕವಾದ ಲಿಂಗ ಶರೀರದಲ್ಲಿ ಜೀವಾಚ್ಛಾದಿಕ ಪರಮಾಚ್ಛಾದಿಕ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ದೇರ್ ಆರ್ ಅದರ್ ಲೇಯರ್ಸ್ ಆಲ್ಸೋ ಅಂತ ಹೇಳಿದ್ದೀನಿ. ಉದಾಹರಣೆಗೆ ನಮಗೆ ಸಪೋಸ್ ಏಳು ಆವರಣಗಳಿದೆ ಅಂತೇಳಿ, ಏಳು ಆವರಣಗಳು ಯಾವುದು ಅಂದ್ರೆ ಪರಮಾತ್ಮನ ಇಚ್ಛೆ ಅನ್ನೋದು ಕೂಡ ಒಂದು ಆವರಣೆ. ಈಶ್ವರ ಇಚ್ಛಾ, ಪರಮಾತ್ಮನ ಇಚ್ಛಾ, ಭಗವಂತನ ಇಚ್ಛಾ ಅನ್ನೋದು ಕೂಡ ಒಂದು ಆವರಣೆ. ಅದಕ್ಕೆ ಈ ಈಶ್ವರೇಚ್ಛೆ ನಮ್ಮನ್ನು ರಕ್ಷಣೆ ಮಾಡ್ತಾ ಇರುವಂತಹದ್ದು, ಆ ಈಶ್ವರೇಚ್ಛೆ ಕೂಡ ಇದೆ. ಅಷ್ಟೇ ಅಲ್ಲದೆ ಲಿಂಗದೇಹವನ್ನು ಅಣುಲಿಂಗ ದೇಹ ಅಂತ ಕರೆಯಲ್ಪಡುವಂತಹ ತೃತೀಯ ಪರಿಚ್ಛೇದ, ಅಂದ್ರೆ ಅದು ಅಣುಲಿಂಗ ದೇಹ ಅನ್ನೋದು, ಅಂದ್ರೆ ದಿಸ್ ಇಸ್ ಔಟ್ ಸೈಡ್ ದಿ ಅನಾದಿಲಿಂಗ ದೇಹ, ಅದು ಕೂಡ ಇದೆ. ಅಷ್ಟೇ ಅಲ್ಲದೆ ಬೇರೆ ಆವರಣೆಗಳು, ಬೇರೆ ಕವರಿಂಗ್ಸ್ ಇದೆ. ಯಾವುದಂದ್ರೆ ಅವಿದ್ಯಾ, ಕಾಮ, ಕರ್ಮ ಅನ್ನುವ ಇನ್ನೊಂದು ಮೂರು ಲೇಯರ್ಸ್ ಕೂಡ ಇದೆ. ಅವಿದ್ಯಾ ಅನ್ನೋದು ನಮಗೆ ಅಜ್ಞಾನ, ಅವಿದ್ಯೆ ಅನ್ನುವ ಒಂದು ಲೇಯರು, ಕಾಮ ಇಚ್ಛೆ ಅನ್ನುವ ಅಂದ್ರೆ ಜೀವದ ಕಾಲಿ ಪರಮಾತ್ಮನ ಇಚ್ಛೆ ಇದ್ದಂತೆ ಕಾಮ ಅನ್ನೋದು ಒಂದು ಜೀವದ ಇಚ್ಛೆ, ಅದು ಇದೆ. ಕರ್ಮ, ಈ ಕರ್ಮದ ಒಂದು ಲೇಯರ್ ಕೂಡ ಇದೆ. ಈ ಕರ್ಮ ಅಂದ್ರೆ ಅನಾದಿ ಕರ್ಮ ನಮ್ಮನ್ನು ಸರೌಂಡ್ ಮಾಡಿಕೊಂಡು, ದಟ್ ಈಸ್ ಆಲ್ಸೋ ದೇರ್ ಆಸ್ ಅನದರ್ ಲೇಯರ್, ಅದು ನಮಗೆ ಇದೆ. ಈ ವಿಧವಾಗಿ ಇವೆಲ್ಲವೂ ಕೂಡ ನಮ್ಮನ್ನು ಸುತ್ತುಕೊಂಡು ಇರುವಂತಹ ಲೇಯರ್ಸ್ ಅಂತ ಹೇಳಿ ಇದರ ಅಂಶಗಳನ್ನು ನಾವು ಸ್ಥೂಲ ದೇಹದಲ್ಲಿ ನಮಗೆ ಇದರ ಇನ್ಫ್ಲೂಯೆನ್ಸ್ ದ ಎಫೆಕ್ಟ್ಸ್ ಆಫ್ ದೀಸ್ ವಿ ಪರ್ಸೀವ್ ಈವನ್ ಇನ್ ಅವರ್ ಸ್ಥೂಲ ದೇಹ. ಸೊ ಈ ಸ್ಥೂಲ ದೇಹದಲ್ಲಿ ಇವೆಲ್ಲವುಗಳ ಪ್ರಭಾವವನ್ನು ನಾವು ನೋಡ್ತಾ ಇರ್ತೀವಿ ಅನ್ನೋದು ನಾವು ತಿಳ್ಕೋಬೇಕಾಗಿರೋ ವಿಷಯ. ಅಷ್ಟೇ ಅಲ್ಲದೆ ಅಣುಲಿಂಗ ಶರೀರ, ಮಹತ್ತತ್ವ, ಅಹಂಕಾರಾಖ್ಯ ಶರೀರ, ಅನಿರುದ್ಧ ಶರೀರಗಳಲ್ಲಿ ಇವೆಲ್ಲ ಕೂಡ ನಮ್ಮ ಔಟ್ ಸೈಡ್ ಲೇಯರ್ಸ್, ಡಿಫ್ರೆಂಟ್ ಲೇಯರ್ಸ್ ಆಫ್ ಅವರ್ ಬಾಡಿ. ಸೊ ಈ ಸ್ವರೂಪ ದೇಹದ ಸುತ್ತು ನೋಡಿ ಎಷ್ಟೆಷ್ಟು ಲೇಯರ್ಸ್ ಇದೆ ಅನ್ನೋದು ನಾವು ತಿಳ್ಕೋಬೇಕಾಗಿರುವಂತಹ ವಿಷಯ. ಸೊ ಐ ಥಿಂಕ್ ಜಸ್ಟ್ ಪಾಸ್ ಅಟ್ ದಿಸ್ ಪಾಯಿಂಟ್. ಐ ಥಿಂಕ್ ಇವತ್ತು ವಿ ಕವರ್ಡ್ ಲಾಟ್ ಆಫ್ ಕಾನ್ಸೆಪ್ಟ್ಸ್. ಇದ್ರ ಮೇಲೆ ಸ್ವಲ್ಪ ಕ್ವಶನ್ಸ್ ಕೂಡ ಏನಾದರೂ ಇದ್ರೆ ಇರಬಹುದು. ಸೊ ಏನಾದರೂ ಕ್ವಶನ್ಸ್, ಇವತ್ತಿನ ಪಾಠ ಇಲ್ಲ ಲಾಸ್ಟ್ ಕ್ಲಾಸ್ಗಳಲ್ಲಿ ನಡೆದ ಯಾವುದರಲ್ಲಾದರೂ ಪ್ರಶ್ನೆಗಳಿದ್ರೆ ಅದನ್ನು ಈಗ ಕೇಳ್ಬೋದು ನೀವು. ಇಲ್ಲಿಗೆ ನಾವಿತ್ತು, ಮುಗಿಸೋಣ. ಕೃಷ್ಣಾರ್ಪಣ ಮಸ್ತು. ಕಾಯೇನ ವಾಚಾ ಮನಸೇಂದ್ರಿಯವ ಬುದ್ಧ್ಯಾತ್ಮನಾವ ಅನುಸು ಸ್ವಭಾವಾತ್ ಕರೋಮಿ ಇತ್ಯ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯ ಸಮರ್ಪಯಾಮಿ.